ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯ. ನಾನು ದೇವರಿಗೆ ಬಹಳ ಕೃತಜ್ಞನಾಗಿದ್ದೇನೆ. ಯಾಕೆ ಅಂದ್ರೆ ಸಹೋದರ ನ್ಯೂಟನ್ ಜೊತೆ ಅವರ ಅನುವಾದ ಮಾಡಲಿಕ್ಕೆ ಬರೋದ್ರಿಂದ ನಾನು ಇಲ್ಲಿ ಇರುವಂತ ಅನ್ಯೋನ್ಯತೆಯ ರುಚಿ ನೋಡಿದ್ದೀನಿ. ದೇವರು ಬಹಳವಾಗಿ ಆಶೀರ್ವದಿಸಿದ್ದಾರೆ. ನಾನು ಆತ್ಮೀಕವಾಗಿ ಬೆಳಿಬೇಕು ಅಂದ್ರೆ ಈ ತರದ ಅನ್ಯೋನ್ಯತೆ ನನಗೆ ಬಹಳವಾಗಿ ಸಹಾಯವಾಗಿದೆ. ನಾವು ನಮ್ಮ ಬೆಳವಣಿಗೆ ಹೊಂದಬೇಕು ಅಂದ್ರೆ ನಮ್ಮ ಹೃದಯ ತೆರೆದ ಹೃದಯವಾಗಿರಬೇಕು. ಮತ್ತೆ ನಾವು ಎಲ್ಲ ಕಡೆಯಿಂದನೂ ದೇವರು ಕೊಡೋದನ್ನ ಸ್ವೀಕರಿಸಕ್ಕೆ ಸಿದ್ಧರಾಗಿರ್ಬೇಕು. ಆವಾಗಲೇ ದೇವರು ನಮಗೆ ಅರಿವಿಲ್ಲದೇನೆ ಎಲ್ಲರ ಮುಖಾಂತರನು ಬೆಳವಣಿಗೆ ಕೊಡ್ತಾರೆ. ಹಾಗೆ ನಾನು ಸ್ವೀಕರಿಸಿರೋ ಬೆಳವಣಿಗೆ ಹೇಗೆ ಅಂದ್ರೆ, ಒಂದು ಬೆಂಗಳೂರು ಸಭೆಯಲ್ಲಿ ಎಲ್ಲ ಸಹೋದರ ಆತ್ಮಿಕ ಸಹೋದರ ಸಹೋದರಿಯರು ಅವ್ರಿಗೆ ಗೊತ್ತಿದ್ದು ನನಗೆ ಆಶೀರ್ವದಿಸಿದ್ದಾರೆ. ನಾನು ಆತ್ಮಿಕ ಆಹಾರವನ್ನ ಪೋಷಣೆಯನ್ನ ಪಡ್ಕೊಂಡಿದ್ದೀನಿ. ಹಾಗೆ ಹುಬ್ಳಿ ಹೊಸಪೇಟ್ ಅಂದ್ರೆ ಹುಲಗಿನಲ್ಲಿ ಸೇರ್ತೀವಿ, ರಾಣಿಬೆನ್ನೂರು ಮತ್ತೆ ಇತರ ಸ್ಥಳಗಳಿಗೆ ಹೋದಾಗ ಕೂಡ ನನಗೆ ದೇವರ ಜನರ ಮುಖಾಂತರ ಎಫೆಸಿಯ 3ರಲ್ಲಿ ಹೇಳಿದಾಗೆ ದೇವರ ಪ್ರೀತಿಯ ಆಳ ಎತ್ತರ ಅಗಲ ಉದ್ದ ನಾವು ಇತರ ದೈವ ಭಕ್ತರ ಮುಖಾಂತರ ತಿಳ್ಕೊಳ್ಳುವಂತ ಒಂದು ಭಾಗ್ಯ ಇರುತ್ತೆ. ಹಾಗೆ ನನ್ನ ಬೆಳವಣಿಗೆ ಕೂಡ ಮತ್ತೆ ಪೋಷಣೆ ಕೂಡ ಸಿಕ್ಕಿದೆ. ನಾನು ಇಲ್ಲಿ ಒಂದು ವಚನ ಓದ್ಲಿಕ್ಕೆ ಇಷ್ಟಪಡ್ತೇನೆ. ಅಪೊಸ್ತಲರ ಕೃತ್ಯ 16:22. ಆಗ ದೊಂಬಿ ಜನರು ಕೂಡಿ ಅವರಿಗೆ ವಿರೋಧವಾಗಿ ಒಟ್ಟಾಗಿ ಎದ್ದರು, ಮತ್ತು ಅಧಿಪತಿಗಳು ಇವರ ವಸ್ತ್ರಗಳನ್ನು ಹರಿದು ತೆಗೆದು ಚಡಿಗಳಿಂದ ಹೊಡೆಯಬೇಕೆಂದು ಅಪ್ಪಣೆ ಕೊಟ್ಟರು. ಎಷ್ಟು ಜನ ಗಮನ ಇಟ್ಟು ಕೇಳಿದ್ರಿ ನೆನಪಿಲ್ಲ. ಬೆಳಗ್ಗೆ ಸಹೋದರ ನ್ಯೂಟನ್ ಅವರು ಸ್ತೋತ್ರದ ಬಗ್ಗೆ ಮಾತಾಡುವಾಗ ಪೌಲನ ಬಗ್ಗೆ ಹೇಳಿದ್ರು. ಪೌಲ ಕೂಡ ಹೊಡೆಯಲ್ಪಟ್ಟನು, ಸೆರೆಯಲ್ಲಿ ಹಾಕಲ್ಪಟ್ಟನು. ಎಷ್ಟು ಜನಕ್ಕೆ ನೆನಪಿದೆಯಾ? ಬಹಳ ಕಡಿಮೆ ಜನಕ್ಕೆ ನೆನಪಿದೆ. ಅದಕ್ಕೆ ನಾನು ಯೋಚನೆ ಮಾಡಿದೆ, ಅದನ್ನು ತಿಳಿಸೋದು ಬಹಳ ಉತ್ತಮ ಅಂತ. ಪೌಲ ಮತ್ತು ಸೀಲ ಫಿಲಿಪ್ಪಿಗೆ ಹೋಗ್ತಾರೆ. ಅಲ್ಲಿ ಅವರು ಮಾಡೋ ಅಂತ ಕಾರ್ಯದಿಂದ ಕೆಲವರು ದೆವ್ವದಿಂದ ಬಿಡಿಸಲ್ಪಡ್ತಾರೆ ಕೆಲವರು. ಆದರೆ ಜನರಿಗೆ ಅಲ್ಲಿ ಇರೋ ಬಿಸ್ನೆಸ್ ವ್ಯಾಪಾರ ಮಾಡುವಂತ ಜನರಿಗೆ, ಓ ಇವ್ರು ಬರೋದ್ರಿಂದ ಜನಗಳನ್ನ ಬಿಡುಗಡೆ ಮಾಡೋದ್ರಿಂದ ನಮ್ಮ ವ್ಯವಹಾರ ಆದಾಯ ಎಲ್ಲ ಕಡಿಮೆ ಆಗುತ್ತೆ ಅನ್ಬಿಟ್ಟು ಭಯ ಆಗುತ್ತೆ. ಇವ್ರನ್ನ ಅಧಿಪತಿಗಳ ಹತ್ರ ಕರ್ಕೊಂಡೋಗಿ ಇಲ್ಲಿ ನೋಡಿ, ನಿರ್ದಿಷ್ಟವಾಗಿ ನೋಡಿ ಏನ್ ಮಾಡ್ತಾರೆ, ಅವ್ರ ವಸ್ತ್ರಗಳನ್ನ ಹರಿತಾರೆ ಮತ್ತೆ ಚಡಿಗಳಿಂದ ಹೊಡಿಬೇಕು ಅಂತ ಅಪ್ಪಣೆ ಕೊಡ್ತಾರೆ. 23ನೇ ವಚನ, ಅವರಿಗೆ ಬಹಳ ಪೆಟ್ಟುಗಳನ್ನು ಹೊಡೆಸಿದ ಮೇಲೆ ಸೆರೆಮನೆಯೊಳಗೆ ಹಾಕಿಸಿ ಇವರನ್ನು ಭದ್ರವಾಗಿ ಕಾಯಬೇಕೆಂದು ಸೆರೆಯ ಯಜಮಾನನಿಗೆ ಖಂಡಿತವಾಗಿ ಹೇಳಿದರು. ಇವನು ಇಂಥ ಅಪ್ಪಣೆಗಳನ್ನು ಹೊಂದಿ ಅವರನ್ನು ಸೆರೆಯ ಮನೆಯ ಒಳಕೋಣೆಯಲ್ಲಿ ಹಾಕಿ ಅವರ ಕಾಲುಗಳಿಗೆ ಕೊಳವನ್ನು ಹಾಕಿ ಬಿಗಿಸಿದನು. ನೋಡಿ, ಅವ್ರನ್ನ ಹೊಡೆದಿದ್ ಮಾತ್ರ ಅಲ್ಲ, ಬಟ್ಟೆಯನ್ನ ಹರಿದಿದ್ ಮಾತ್ರ ಅಲ್ಲ, ಮತ್ತೇನ್ ಮಾಡ್ತಾರೆ, ಅವ್ರ ಎಲ್ಲ ಬೀಗ ಎಲ್ಲ ಹಾಕಿದ ಮೇಲೆ ಅವರಿಗೆ ಕಾಲು ಕೂಡ ಕಟ್ತಾರೆ. ಇಲ್ಲಿ ಕಾಲುಗಳಿಗೆ ಕೊಳವನ್ನು ಬಿಗಿಯಾಗಿ ಹಾಕಿಸಿ ಮತ್ತೆ ಕಾವಲುಗಾರರು ಕೂಡ ಇರ್ತಾರೆ. ನೋಡಿ ಎಷ್ಟು ಬಂದೋಬಸ್ತ್ ಮಾಡ್ತಾರೆ. ಅಷ್ಟು ಮಾಡಿ ಕೂಡ 25ನೇ ವಚನ, ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಿದ್ದರು. ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ನೋಡಿ, ಇದು ಯೋಚನೆ ಮಾಡಿ. ಸಹೋದರ ನ್ಯೂಟನ್ ಅವರು ಬೆಳಗ್ಗೆ ಹೇಳ್ತಾ ಇದ್ರು, ಸ್ತೋತ್ರದಲ್ಲಿ ಬಲವಿದೆ ಅಂತ. ಇದು ನೀವು ಇಷ್ಟು ಎಲ್ಲ ಕಷ್ಟಗಳನ್ನು ಅನುಭವಿಸಿದ ಮೇಲೂ ಇವರು ಸ್ತೋತ್ರ ಮಾಡುವಂತ ಆತ್ಮ ಹೋಗ್ಲಿಲ್ಲ ಅವ್ರಿಗೆ. ನಾನು ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಸ್ತೋತ್ರ ಅನ್ನೋದು ಬರೀ ನಮಗೆಲ್ಲ ಚೆನ್ನಾಗಿದ್ದಾಗ ಒಳ್ಳೆ ಊಟ ಮಾಡಿದಾಗ ಸ್ತೋತ್ರ ಅನ್ನೋದಲ್ಲ. ಬಡ್ತಿ ಸಿಕ್ಕಿದ ಕೆಲಸದಲ್ಲಿ ಬಡ್ತಿ ಸಿಕ್ಕಿದಾಗ ಸಂಬಳ ಜಾಸ್ತಿ ಆದಾಗ ಸ್ತೋತ್ರ ಸ್ತೋತ್ರ ಅನ್ನೋದಲ್ಲ, ಎಲ್ಲ ಚೆನ್ನಾಗಿ ನಡೀತಾ ಇದೆ ದೇವ್ರೆ ವರ್ಷ ಎಲ್ಲ ನಮ್ಮನ್ನು ಕಾಪಾಡ್ಬಿಟ್ಟಿದೀಯಾ ಸ್ತೋತ್ರ ಅದಲ್ಲ. ನೋಡಿ ಇಲ್ಲಿ ಸ್ತೋತ್ರ ಎಲ್ಲಿಂದ ಬರ್ತಾ ಇದೆ, ನಾನು ಅದರ ಮೂಲಕ್ಕೆ ಹೋಗ್ಲಿಕ್ಕೆ ಇಷ್ಟಪಡ್ತೀನಿ. ಈ ಸ್ತೋತ್ರಕ್ಕೆ ಹೊರಗಿನ ಪರಿಸ್ಥಿತಿಗಳ ಸಂಬಂಧ ಇರೋದಿಲ್ಲ. ಸಹೋದರ ನ್ಯೂಟನ್ ಹೇಳಿದ್ರು ಬೆಳಿಗ್ಗೆ ನಿರ್ದಿಷ್ಟವಾಗಿ, ಸ್ತೋತ್ರ ಅನ್ನೋದು ಮಾತಲ್ಲ, ಅದು ಆತ್ಮ. ಸ್ತೋತ್ರದ ಆತ್ಮ ಬರಬೇಕು ಅಂದ್ರೆ ಅದಕ್ಕೊಂದು ಮೂಲ ಇರುತ್ತೆ, ಅದು ಬಹಳ ಮುಖ್ಯ. ಅದು ಅದ್ರ ಬಗ್ಗೆನೆ ನಾನು ಯೋಚನೆ ಮಾಡ್ತಾ ಇದ್ದೆ. ಅಲ್ಲಿ ಮುಂದೆ ನೋಡಿ, ಅದರ ನಂತರ 26ನೇ ವಚನ, ಅಕಸ್ಮಾತ್ ಆಗಿ ಮಹಾಭೂಕಂಪ ಉಂಟಾಯಿತು, ಸೆರೆಯ ಅಸ್ಥಿವಾರಗಳು ಕದಲಿದ್ದವು, ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು. ನೋಡಿ, ಈ ಸ್ತೋತ್ರದಲ್ಲಿ ಬಲವಿದೆ ಅಂತ ಸಹೋದರ ನ್ಯೂಟನ್ ಮಾತಾಡ್ತಾ ಇದ್ರು. ಎಷ್ಟು ಬಲ ಇದೆ ಅಂದ್ರೆ, ಇವ್ರು ನೋಡಿ ಇಷ್ಟೆಲ್ಲ ಇದಾದ್ರೂ ಬರೀ ಬಾಯಲ್ ಸ್ತೋತ್ರ ಅಂತ ಹೇಳೋದಲ್ಲ, ಅವರು ಹೃದಯದಲ್ಲಿ ಸ್ತೋತ್ರದ ಆತ್ಮ ಇತ್ತು. ಆ ಸ್ತೋತ್ರದ ಆತ್ಮದ ಬಲ ಎಷ್ಟಿತ್ತು ಅಂದ್ರೆ, ದೇವ್ರು ನೋಡಿದ್ರು, ಅಯ್ಯ ಇವರು ಸೆರೆಯಲ್ಲಿದ್ರು, ಹೊಡೆತ ತಿಂದ್ರು, ರಕ್ತ ಹರಿತಾ ಇತ್ತು ಏನೋ ಗೊತ್ತಿಲ್ಲ, ಇಲ್ಲಿ ಅದ್ರ ಬಗ್ಗೆ ವಿಷಯ ಹೇಳಿಲ್ಲ, ಅವರೆಲ್ಲ ಕಟ್ಟಲ್ಪಟ್ಟಿದ್ರು, ಬಟ್ಟೆ ಎಲ್ಲ ಹರಿಯಲ್ಪಟ್ಟಿತ್ತು, ಆದ್ರೂ ದೇವರಲ್ಲಿ ಅವ್ರಿಗೆ ಏನಿತ್ತು, ನಂಬಿಕೆ ಇತ್ತು. ನೋಡಿ, ನಂಬಿಕೆ ಅವರಿಗೆ ಸ್ತೋತ್ರ ಮಾಡುವಂತ ಸ್ಥಳಕ್ಕೆ ತಗೊಂಡೋಯ್ತು. ಅವ್ರ ಹೃದಯದಲ್ಲಿ ನಂಬಿಕೆ ಇತ್ತು. ಏನ್ ನಂಬಿಕೆ ಇತ್ತು? ಅವರು ದೇವರ ಸಿಂಹಾಸನದವನ್ನ ನೋಡ್ತಾ ಇದ್ರು, ಯೇಸು ಸ್ವಾಮಿ ಸಿಂಹಾಸನ ರೂಢನಾಗೋದನ್ನ ನೋಡ್ತಾ ಇದ್ರು. ಅವ್ರಿಗೆ ಗೊತ್ತಾಯ್ತು, ಓ ಯೇಸು ಸ್ವಾಮಿ ಸಿಂಹಾಸನ ಮೇಲಿದ್ದಾರೆ, ಇದೆಲ್ಲ ಬಹಳ ಚಿಕ್ಕ ವಿಷಯ, ಸೊಳ್ಳೆ ಕಡದಂತೆ ಇದೆಲ್ಲ ಚಿಕ್ಕ ವಿಷಯ. ಯಾಕೆಂದ್ರೆ ನಮಗೆಲ್ಲ ಅನಿಸ್ಬೋದು, ನಾವು ಕಷ್ಟ ಬಂದ್ರೆ ಏನ್ ಮಾಡೋದು, ಸುಖವಾಗಿದ್ದಾಗ ಏನೋ ದೇವರಿಗೆ ಸ್ತೋತ್ರ ಮಾಡಬಹುದು, ಕಷ್ಟ ಬಂದಾಗ ಏನ್ ಮಾಡೋದು ಅಂತ. ಅದಕ್ಕೋಸ್ಕರ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇದನ್ನ. ಮತ್ತೆ ಮತ್ತಾಯ 11 ನೋಡಿ, ನಮ್ಗೆ ನಾವು ಮುಖ್ಯವಾಗಿ, ನನಗೆ ಉತ್ತೇಜನ ಆಗಿದ್ದೇನೆಂದ್ರೆ, ಈ ತರದ ಜೀವಿತಕ್ಕೆ, ಈ ತರದ ಸ್ತೋತ್ರದ ಜೀವಿತಕ್ಕೆ. ಸ್ತೋತ್ರ ಎನ್ನುವುದು ಬರೀ ವಾಕ್ಯ ಅಲ್ಲ, ಯಾಕೆಂದ್ರೆ ಯೇಸು ಸ್ವಾಮಿ ಶಿಷ್ಯರಿಗೆ ಯೆರೂಸಲೇಮಿನಲ್ಲಿ ಕಾಯ್ಲಿಕ್ಕೆ ಹೇಳಿದ್ರು ಸ್ವರ್ಗಾರೋಹಣ ಆಗುವ ಮೊದಲು. ಏನಂತ ಹೇಳಿದ್ರು ಗೊತ್ತಾ? ಅಪೊಸ್ತಲಕೃತ್ಯ 1:8 ನೀವು ಓದಿರ್ತೀರ, ಸಮಯ ಸಿಕ್ಕಾಗ ಓದಿ. ಅಲ್ಲಿ ಹೇಳಿದ್ರು, ನೀವು ಅಲ್ಲಿ ಕಾಯ್ತಾ ಇರಿ, ನಿಮಗೆ ವಾಗ್ದಾನ ಮಾಡಿದಂತೆ ಪವಿತ್ರಾತ್ಮ ಅಭಿಷೇಕವಾಗುತ್ತೆ, ಅವಾಗ ಏನ್ ಮಾಡ್ತೀರಾ, ಯೆರೂಸಲೇಮಿನಲ್ಲಿ, ಜುದೇಯದಲ್ಲಿ ಮತ್ತು ಕಟ್ಟ ಕಡೆಯವರೆಗೆ ನೀವು ಏನು ಸಾಕ್ಷಿಗಳಾಗಿರ್ತೀರಾ ಅಂದ್ರು. ಆದ್ರೆ ಸಾಕ್ಷಿ ಹೇಳ್ತೀರಾ ಅಂತ ಹೇಳಲಿಲ್ಲ, ಸಾಕ್ಷಿಗಳಾಗಿರ್ತೀರಾ ಅಂತ ಹೇಳಿದ್ರು. ಅದು ನನ್ನ ಸಹೋದರ ಜಾಕ್ ಅವರು ಹೇಳುವಾಗಲೇ ನನಗೆ ಸ್ಪಷ್ಟವಾಗಿ ಗೊತ್ತಾಗಿದ್ದು, ಸಾಕ್ಷಿ ಹೇಳೋದಕ್ಕೂ ಸಾಕ್ಷಿಯಾಗಿರೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ವ್ಯತ್ಯಾಸ ಇದೆ. ಸಾಕ್ಷಿಯಾಗಿರ್ಬೇಕು ಅಂದ್ರೆ ನಾವು ಬಾಯಿ ಬಿಡಬೇಕಾಗಿಲ್ಲ. ಸಾಕ್ಷಿಯಾಗಿರ್ಬೇಕು ಅಂದ್ರೆ ನಾವು ಬಾಯಿ ಬಿಡಬೇಕಾ? ಇಲ್ಲ, ನಾವು ಸಾಕ್ಷಿಯಾಗಿರ್ಬೇಕಾದ್ರೆ ನಮ್ಮನ್ನು ನೋಡಿದ ತಕ್ಷಣ ನಮ್ಮ ಮಕ್ಕಳಿಗೆ, ನಮ್ಮ ಹೆಂಡತಿಗೆ, ನಮ್ಮ ನೆರೆಯವರಿಗೆ, ಸಭೆಯಲ್ಲಿರೋರಿಗೆ ಗೊತ್ತಾಗ್ಬಿಡುತ್ತೆ, ಏ ಇವನ್ ಸಾಕ್ಷಿಯಾಗಿದ್ದಾನಪ್ಪ, ಇವನಲ್ಲಿ ನಂಬಿಕೆ ಇದೆ, ಇವನಲ್ಲಿ ಬಲ ಇದೆ, ಪವಿತ್ರಾತ್ಮ ಬಂದ್ರೆ ನಿಮಗೆ ಬಲ ಸಿಗುತ್ತೆ, ಆ ಬಲಕ್ಕೆ ಸಾಕ್ಷಿಯಾಗಿರ್ತೀರಾ, ಏ ಇವ್ರ ಜೀವಿತದಲ್ಲಿ ಒಂದು ಬಲ ಇದೆ. ಅದು ಬಹಳ ಮುಖ್ಯ. ಇವ ಆತ್ಮ ಇದು ಸ್ತೋತ್ರ ಅನ್ನೋದು ಕೂಡ ಒಂದು ಆತ್ಮ. ಸ್ತೋತ್ರ ಅನ್ನೋದು ಬರೀ ನಾವು ಬಾಯಲ್ಲಿ ಸ್ತೋತ್ರ ಅಂತ ಹೇಳೋದಲ್ಲ, ಸ್ತೋತ್ರ ಅನ್ನೋದು ಒಂದು ಆತ್ಮ. ಆ ಆತ್ಮಕ್ಕೆ ನಾವು ಸಾಕ್ಷಿಗಳಾಗಿರ್ಬೇಕು. ಆ ಆತ್ಮಕ್ಕೆ ಸಾಕ್ಷಿಯಾಗಿರ್ಬೇಕು ಅಂದ್ರೆ ನಮಗೆ ಪವಿತ್ರಾತ್ಮನ ಅಭಿಷೇಕ ಇರಬೇಕು, ಆವಾಗಲೇ ನಮಗೆ ನಂಬಿಕೆ ಇರುತ್ತೆ. ಓಕೆ, ಇಲ್ಲಿ ನೋಡಿ, ಇಂಥ ಜೀವಿತಕ್ಕೆ ನಮ್ಮನ್ನ ಯೇಸು ಸ್ವಾಮಿ ಕರೆದಿದ್ದಾರೆ. ಮತ್ತಾಯ 11ರಲ್ಲಿ ಬಹಳ ಗೊತ್ತಿರುವಂತಹ ವಚನ ಇದು, 28ನೇ ವಚನ. ಎಲ್ಲರೂ ಕೇಳಿದಿರ ಈ ವಚನ, ಎಲ್ಲೈ ಕಷ್ಟಪಡುವವರೇ, ಯೇಸು ಸ್ವಾಮಿ ಹೇಳಿದ್ದು, ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಸಾತ್ವಿಕನು ದೀನ ಮನಸ್ಕನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ, ನಿಮ್ಮ ಆತ್ಮಗಳಿಗೆ ಶಾಂತಿ ಸಿಗುವುದು. ಇಲ್ಲಿ ಬಹಳ ಮುಖ್ಯವಾದ ವಚನ ಯಾವುದು ಗೊತ್ತಾ, ವಾಕ್ಯ ಯಾವುದು ಗೊತ್ತಾ, ನನಗೆ ಅನಿಸ್ದಂಗೆ, ನನ್ನ ಬಳಿಗೆ ಬನ್ನಿರಿ, ಕಮ್ ಅನ್ ಟು ಮೀ, ನನ್ನ ಬಳಿಗೆ ಬನ್ನಿರಿ. ಸಿ ಯೇಸು ಸ್ವಾಮಿ, ನೋಡಿ ನಾವು ಮೊದಲನೇದಾಗಿ ಬರೋದು ಸಭೆಗಲ್ಲ. ಸಿ ನೋಡಿ, ಸಭೆಯಿಂದ ನಮಗೆ ನಮ್ಮ ಜೀವಿತ ಬದಲಾಗುತ್ತೆ, ನಾವು ನಮಗೆ ಸ್ತೋತ್ರದ ಆತ್ಮ ಸಿಗುತ್ತೆ, ಪವಿತ್ರ ಆತ್ಮ ಸಿಗುತ್ತೆ, ಇಲ್ಲ ಇಲ್ಲ. ಇಲ್ಲಿ ಯೇಸು ಸ್ವಾಮಿ ನಮ್ಮನ್ನು ಕರೀತಾರದು ಮುಖ್ಯವಾಗಿ ನಾವು ಸಭೆಗೆ ಬರಬಹುದು, ಆದ್ರೂ ನಾವು ಮುಖ್ಯವಾಗಿ ಸಂಧಿಸಬೇಕಾದ ವ್ಯಕ್ತಿ ಯಾರು ಗೊತ್ತಾ? ಯೇಸುಸ್ವಾಮಿ. ಯೇಸುಸ್ವಾಮಿ ಹೇಳ್ತಾ ಇರೋದು ನೀವು ಸಭೆಗೆ ಬನ್ನಿ ಅಂತ ಹೇಳ್ತಾ ಇಲ್ಲ. ಮೊದಲನೇದಾಗಿ ಮುಖ್ಯವಾಗಿ ನೀವು ನನ್ನ ಬಳಗೆ ಬನ್ನಿ. ಈ ತರದ ಜೀವಿತ ಪೌಲನಲ್ಲಿ ಸೀಲನಲ್ಲಿ ಇದ್ದಂಥ ಜೀವಿತ ನಿಮಗೆ ಬೇಕಾ? ಅಪೋಸ್ತಲರಿದ್ದಂಥ ಜೀವಿತ ಬೇಕಾ ನಿಮಗೆ? ಹಾಗಿದ್ರೆ ಆ ಜೀವ ಬೇಕು ಅಂದ್ರೆ ನನ್ನ ಬಳಿಗೆ ಬನ್ನಿ. ಯೇಸುಸ್ವಾಮಿ ಇಲ್ಲಿ ಕರೀತಾ ಇದ್ದಾರೆ, ಅದು ಬಹಳ ಮುಖ್ಯ. ಅಕಸ್ಮಾತ್ ನಾವೇನಾದ್ರು ಯೇಸುಸ್ವಾಮಿ ಹತ್ರ ಹೋಗದೇನೆ ಬರೀ ಸಭೆನಲ್ಲಿ ಎಲ್ಲ ಸಹೋದರರಿದ್ದಾರೆ ಸಹೋದರಿಯರಿದ್ದಾರೆ ಅವರೆಲ್ಲ ಚೆನ್ನಾಗಿದ್ದಾರೆ, ಬಟ್ ಇವತ್ತು ಚೆನ್ನಾಗಿರ್ತಾರೆ ನಾಳೆ ಚೆನ್ನಾಗಿರಲ್ಲ, ಅವಾಗೇನಾಗುತ್ತೆ? ಅಕಸ್ಮಾತ್ ನಮ್ಗೆ ಒಳ್ಳೆ ಕೆಲಸ ಸಿಕ್ತು ಅದರಲ್ಲಿ ನಾವು ಸಂತೋಷವಾಗಿರ್ತೀವಿ, ನಾಳೆ ಕೆಲಸ ಹೋಗ್ಬಿಡ್ಬೋದು. ಇಲ್ಲಿ ಪೌಲ ಸೀಲನಿಗೆ ಅವರು ದೇವರ ಕಾರ್ಯ ಮಾಡೋದಕ್ಕೆ ಹೋಗಿದ್ದಕ್ಕೆ ದೇವರ ಒಂದು ಸೇವೆ ಮಾಡಕ್ಕೆ ಹೋಗಿದ್ದಕ್ಕೆ ಏನಾಯ್ತು? ಒಡೆಯಲ್ಪಟ್ರು. ಆದರೆ ಅವರಲ್ಲಿ ಆ ಒಂದು ಯೇಸುಸ್ವಾಮಿಯ ಆತ್ಮ ಇತ್ತು. ಇದೇ ಮುಖ್ಯವಾದದ್ದು ನನಗೆ ಆವಿಷ್ಯದಲ್ಲೇ ಭಾರ ಇದ್ದಿದ್ದು. ಯೇಸುಸ್ವಾಮಿ ಮುಖ್ಯವಾಗಿ ಹೇಳಿದ್ದು ಕಷ್ಟಪಡುವವರು ನೀವೆಲ್ಲ ಕಷ್ಟಪಡ್ತಾ ಇದ್ದೀರಾ. ಇಲ್ಲಿ ಈ ವಚನ ಒಂದು ವಚನ ಇದೆ ಇಲ್ಲಿ, ಏನಿದೆ ಇಲ್ಲಿ? ಒಂದು ಯೋಹನ 5:3 ಅಂತ, ನನ್ನ ಆಜ್ಞೆಗಳು ಭಾರವಾದವಲ್ಲ. ನಾನು ಬೆಳಗ್ಗೆ ನಾನು ಕೇಳುವಾಗ ವಾಕ್ಯ ನನಗೆ ಒಂಥರ ಅನ್ನಿಸ್ತು, ಸ್ತೋತ್ರ ಮಾಡೋದು ಬಹಳ ಜನಕ್ಕೆ ಕಷ್ಟ ಅನ್ನಿಸ್ತಾ ಇದೆಯಾ ಅಂತ ಅಲ್ವಾ? ಒಂದೊಂದ್ಸಲ ಕಷ್ಟ ಅಂತ ಅನಿಸುತ್ತೆ. ದೇವ್ರು ಹೇಳ್ತಾರೆ, ದೇವ್ರು ಆಜ್ಞೆ ಮಾಡ್ತಾರೆ, ನನ್ನನ್ನು ಸ್ತೋತ್ರ ಮಾಡಿ ನಿಮ್ಗೆ ಒಳ್ಳೇದಾಗುತ್ತೆ, ನಿಮ್ಮಲ್ಲಿ ಸ್ತೋತ್ರದ ಆತ್ಮ ಇದ್ರೆ ಒಳ್ಳೇದು ಅಂತ. ಬಟ್ ಕೆಲವು ಸಲ ಏನನ್ಸ್ಬಿಡುತ್ತೆ ನಮಗೆ, ಇದು ಭಾರ ಅನಿಸ್ಬಿಡುತ್ತೆ. ನಾವು ಕಷ್ಟದಲ್ಲಿರುವಾಗ ಮನೆಯಲ್ಲಿ ಕಷ್ಟ ಇದೆ, ಮಕ್ಕಳ ಹತ್ರ ಕಷ್ಟ ಇದೆ, ಆಫೀಸಲ್ಲಿ ಕಷ್ಟ ಇದೆ, ನಾವು ಹೆಂಗೆ ಸ್ತೋತ್ರ ಮಾಡೋದು ಅಂತ ಅನಿಸ್ಬಿಡುತ್ತೆ. ಸೊ ಅದಕ್ಕೆ ಯೇಸುಸ್ವಾಮಿ ಹೇಳ್ತಾ ಇರೋದು ನನ್ನ ಹತ್ರ ಬನ್ನಿ. ಸಿ ನಾನು ಒಂದು ಕಲ್ತ್ಕೊಂಡಿದ್ದೇನೆಂದ್ರೆ, ಯೇಸುಸ್ವಾಮಿ ಸಂಬಂಧದಲ್ಲಿ ಇದ್ರೆ ಮಾತ್ರ ನಾನು ಯಾವ ಪರಿಸ್ಥಿತಿಯಲ್ಲಿದ್ದರೂ ನನಗೆ ಸ್ತೋತ್ರ ಮಾಡೋಕ್ಕೆ ಭಾರ ಆಗಲ್ಲ. ಯೇಸುಸ್ವಾಮಿ ಸಂಬಂಧದಲ್ಲಿ ನಾನಿಲ್ಲ ಅಂದರೆ ಸ್ತೋತ್ರ ಮಾಡೋಕ್ಕೆ ಭಾರ. ಭಾನುವಾರ ಬಂದಾಗ ಸಹೋದರನ ನೋಡಿ ಸ್ತೋತ್ರ ಮಾಡೋದು ಅಥವಾ ಕೃತಜ್ಞತನ ಆಗಿರೋದು ಭಾರ. ಕೂಟದಲ್ಲಿ ಸಹೋದರ ಹೇಳ್ದಂಗೆ ನಾವು ಭಾಳ ಸಂತೋಷವಾಗಿ ಹಾಡಬೇಕು, ಒಳಗಡೆ ಇಲ್ಲ ಅಂದರೆ ಹೆಂಗೆ ನಾವು ಸಂತೋಷವಾಗಿ ಆಡೋಕ್ಕಾಗುತ್ತೆ? ಆದರೆ ಆಡ್ಬಿಡ್ತೀವಿ ಭಾನುವಾರ ಮಾತ್ರ, ಆ ಭಾರವಾಗಿ ಆಡ್ತೀವಿ. ವಾರದಲ್ಲೆಲ್ಲ ಭಾರವಾಗಿರುತ್ತೆ, ದಿವಸ ಎಲ್ಲ ಭಾರವಾಗಿರುತ್ತೆ, ವಾರ ಎಲ್ಲ ಭಾರವಾಗಿರುತ್ತೆ. ಸೊ ಈ ಭಾರ ಹೋಗ್ಬೇಕು ಅಂದರೆ ಏನೋ ವಾರದಲ್ಲಿ ಒಂದು ಸಲ ಕೂಟಕ್ಕೆ ಬಂದ್ರೆ ಅಲ್ಲ. ನನಗೆ ದೇವರು ತೋರಿಸಿದ್ದೇನೆಂದ್ರೆ ಯೇಸುಸ್ವಾಮಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ಅದನ್ನು ಯಾವಾಗಲೂ ನೆನ್ಪಿಟ್ಕೊಡಿ. ನಿಮಗೆ ಜೀವಿತ ಭಾರ ಆಯಿತು ಅಂದರೆ ಯಾರ ಹತ್ರ ಹೋಗ್ಬೇಕು? ಯೇಸುಸ್ವಾಮಿ ಹತ್ರ ಹೋಗ್ಬೇಕು. ಅದೊಂದೇ ದಾರಿ, ಬೇರೆ ದಾರಿ ಯಾವುದೂ ಇಲ್ಲ. ಪಾಸ್ಟರ್ ಹತ್ರ ಹೋಗ್ಬೋದು, ಇಲ್ಲ ಅಲ್ಲಿ ಹೋಗ್ಬೋದು, ಚರ್ಚ್ಗೆ ಹೋಗ್ಬೋದು, ಓಕೆ ಅದೆಲ್ಲ ಟೆಂಪ್ರವರಿ. ಆದರೆ ನಿಜವಾದ ಭಾರ ಹೋಗ್ಬೇಕು, ಆತ್ಮ ಇದು ಸ್ತೋತ್ರದ ಆತ್ಮ ನನ್ನ ಒಳಗಡೆಯಿಂದ ಬರಬೇಕು. ಕಷ್ಟದಲ್ಲಿರುವಾಗಲೂ ನಾನು ಸಂತೋಷವಾಗಿರಬೇಕು. ಮನೆಯಲ್ಲಿ ಸಾವಾದರೂ ನಮ್ಮ ಹೃದಯದಲ್ಲಿ ಸಂತೋಷ ಸಮಾಧಾನ ಹಂಗೆ ಇರಬೇಕು. ಹೊರಗಡೆ ನಾವು ಹೇಳ್ತೀವಿ, ಓಕೆ ನಾವು ಪ್ರೀತಿಸಿದವ್ರನ್ನ ಕಳ್ಕೊಬೋದು, ಆದರೆ ನಮ್ಮ ಹೃದಯದಲ್ಲಿ ಆ ಒಂದು ಸ್ತೋತ್ರದ ಮತ್ತು ಸಮಾಧಾನದ ಆತ್ಮ ಇರಬೇಕು ಅಂದರೆ ನಾವು ಯೇಸುಸ್ವಾಮಿ ಜೊತೆ ಸಂಬಂಧದಲ್ಲಿ ಇರಲೇಬೇಕು. ಅದಕ್ಕೆ ಯೇಸುಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾರೆ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನನ್ನ ಹತ್ರ ಕಲ್ತ್ಕೊಳ್ಳಿ. ಯೇಸುಸ್ವಾಮಿ ಹೇಳಿದ್ರು ಮತ್ತು ಯೋಹಾನರಲ್ಲಿ 33 ಅನಿಸುತ್ತೆ, ಈ ಲೋಕದಲ್ಲಿ ಬಹಳ ಕಷ್ಟಗಳು ಬರುತ್ತೆ ನಿಮಗೆ, ಆದರೆ ನಾನು ಜಯ ಗಳಿಸಿದ್ದೀನಿ. ನನ್ನ ಹತ್ರ ಬನ್ನಿ. ಜಯ ಗಳಿಸೋದು ಹೆಂಗೆ, ಸ್ತೋತ್ರದ ಆತ್ಮ ಇರೋದು ಹೇಗೆ ಅಂತ ನಾನು ಕಲಿಸ್ತೀನಿ. ಮತ್ತು ಇನ್ನೊಂದು ವಚನ, ಯೋಹಾನ 6:5 ಒಂದು ವಚನ ಇದೆ, ಬಹಳ ಉತ್ತೇಜನ. ಯೋಹಾನ 6:37 37 ವಚನದಲ್ಲಿ ಯೇಸುಸ್ವಾಮಿ ಹೀಗೆ ಹೇಳಿದ್ರು, ತಂದೆಯು ನನಗೆ ಕೊಡುವಂಥವರೆಲ್ಲರೂ ನನ್ನ ಬಳಿಗೆ ಬರುವರು. ಇಲ್ಲಿ ಮೊದಲು ಏನು ಹೇಳಿದ್ರು, ನೀವೆಲ್ಲ ನನ್ನ ಬಳಿಗೆ ಬನ್ನಿ ಅಂತ. ಎರಡನೇದಾಗಿ ಏನು ಹೇಳ್ತಾ ಇದ್ದಾರೆ, ತಂದೆ ಯಾರನ್ನ ಕಳಿಸ್ತಾರೆ ನೋಡಿ. ಅಪೊಸ್ತಲರ ಕೃತ್ಯ 2 ನೀವು ಓದಿದ್ರೆ 3,000 ಜನ ರಕ್ಷಣೆಯನ್ನು ಹೊಂದುತ್ತಾರೆ. ನಂತರ ಏನು ಹೇಳುತ್ತೆ ಗೊತ್ತಾ, ದೇವರು ಅವರ ಮಧ್ಯದಲ್ಲಿ ಜನರನ್ನ ಸೇರಿಸ್ತಾ ಇದ್ರು ಅಂತ. ಸಭೆಯಲ್ಲಿ ಸೇರಿಸೋರು ಯಾರು? ಜನರನ್ನ ದೇವರು. ಮನುಷ್ಯರಲ್ಲ, ನಾವೆಲ್ಲ ಹೋಗಿ ಏನೇನು ಹೇಳ್ಬೋದು, ಆದ್ರೆ ಸಭೆಗೆ ನಿಜವಾಗಿ ದೇವರಿಗೆ ಯಾರು ಸೇರಿಸ್ತಾರೆ ಅಂದ್ರೆ ದೇವರೇ ಸೇರಿಸೋರು. ಸೊ ದೇವರು ಯೇಸು ಸ್ವಾಮಿ ಹತ್ರ ಜನಗಳನ್ನು ತಗೊಂಡು ಬರ್ತಾರೆ. ತಂದೆಯು ನನಗೆ ಕೊಡುವಂತವರೆಲ್ಲರೂ ನನ್ನ ಬಳಿಗೆ ಬರುವರು, ಯೇಸು ಸ್ವಾಮಿ ಬಳಿಗೆ ಬರ್ತಾರೆ. ಯಾರು ತಂದೆ ಕಳಿಸಲ್ಲ ಅವರೆಲ್ಲ ಯೇಸು ಸ್ವಾಮಿ ಹತ್ರ ಬರಲ್ಲ, ಅವ್ರು ಸಭೆಗೆ ಬರ್ತಾರೆ. ಸಭೆಯಲ್ಲಿ ದುಡ್ಡು ಸಿಗುತ್ತಾ ಇಲ್ಲ ಸಹಾಯ ಮಾಡ್ತಾರ ಅಂತ ನೋಡ್ತಾರೆ. ಇಲ್ಲ, ನಿಜವಾಗ್ಲೂ ದೇವರು ಕರ್ಕೊಂಡು ಬರೋರು ಸಭೆಗೆ ಏನ್ ಮಾಡ್ತಾರೆ, ಯೇಸು ಸ್ವಾಮಿ ಹತ್ರ ಹೋಗ್ತಾರೆ. ಯಾಕೆಂದ್ರೆ ಅವ್ರಿಗೆ ಎಲ್ಲ ಒಂದು ಅನುಕೂಲಕ್ಕಿಂತ ಆಶೀರ್ವಾದಕ್ಕಿಂತ ಅವ್ರಿಗೆ ಏನ್ ಬೇಕು, ಯೇಸು ಸ್ವಾಮಿ ಜೊತೆ ಸಂಬಂಧ ಬೇಕು. ಸೊ ಅಂಥವರು ಬಂದಾಗ ಏನ್ ಮಾಡ್ತಾರೆ, ಯೇಸು ಸ್ವಾಮಿ ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿ ಬಿಡುವುದೇ ಇಲ್ಲ. ನೋಡಿ, ನಮಗೆಲ್ಲ ಇದು ಒಳ್ಳೆಯ ವಾಗ್ದಾನ. ಸಹೋದರ ಜಾಕ್ ಅವರು ಹೇಳ್ತಾರೆ, ಈ ವಾಗ್ದಾನ ಅವರು ನೋಡಿದಾಗ ಅವ್ರ ಜೀವಿತನೇ ಬದಲಾಯಿತು ಅಂತ. ಇದು ಬಹಳ ಮುಖ್ಯವಾದದ್ದು. ಯೇಸು ಸ್ವಾಮಿ ಹತ್ರ ನೀವು ಇವತ್ತು ಕೂಡ ಹೋದ್ರೆ, ಸ್ವಾಮಿ ನಾನು ನಾಟಕ ಮಾಡೋಕ್ಕೆ ಇಷ್ಟ ಇಲ್ಲ, ನನಗೆ ಸ್ತೋತ್ರ ಸ್ತೋತ್ರ ಅನ್ನೋಕ್ಕೆ ಇಷ್ಟ ಇಲ್ಲ, ಆದರೆ ನನಗೆ ಸ್ತೋತ್ರದ ಆತ್ಮ ಬೇಕು, ನಾನು ಕಷ್ಟದಲ್ಲಿರುವಾಗಲೂ ನನಗೆ ಸ್ತೋತ್ರದ ಆತ್ಮ ಬೇಕು, ನಿನ್ನನ್ನು ಸ್ತೋತ್ರ ಮಾಡಬೇಕು, ನಿನ್ನ ಸಿಂಹಾಸನ ನೋಡಬೇಕು ಅಂತ ಯೇಸು ಸ್ವಾಮಿ ಹತ್ರ ಹೋದ್ರೆ ಏನ್ ಮಾಡ್ತಾರೆ, ಯೇಸು ಸ್ವಾಮಿ ತಳ್ಳಿಬಿಡೋದಿಲ್ಲ ಅಲ್ವಾ, ಭಯ ಆಗ್ತಾ ಇದೆಯಾ, ನಂಬಬೇಕು ನೀವು. ಯೇಸು ಸ್ವಾಮಿ ನಿಮ್ಮನ್ನು ತಳ್ಳೋದಿಲ್ಲ. ಯೇಸು ಸ್ವಾಮಿ ಹತ್ರ ನೀವು ಎಷ್ಟೇ ಪಾಪಿ ಆಗಿದ್ರೂ ಪರವಾಗಿಲ್ಲ, ಯೇಸು ಸ್ವಾಮಿ ಹತ್ರ ಬಂದ್ಬಿಟ್ಟು ಸ್ವಾಮಿ ನಿನ್ನ ಜೊತೆ ಸಂಬಂಧ ನನಗೆ ಬೇಕು ಅಂದ್ರೆ ಯೇಸು ಸ್ವಾಮಿ ತಳ್ಳೋದಿಲ್ಲ. ನೀವು ಎಂತ ಪಾಪ ಆಗಿದ್ರೂ ನೀವು ಮಾನಸಾಂತರ ಹೊಂದಿ ಸ್ವಾಮಿ ನಿನ್ನ ಹತ್ರ ಬರ್ತೀನಿ, ನಿನ್ನ ಸಂಬಂಧ ಬೇಕು ನನಗೆ, ನೀನು ವಾಗ್ದಾನ ಮಾಡಿದ್ ನನಗೆ ಬೇಕು ಅಂದ್ರೆ ಯೇಸು ಸ್ವಾಮಿ ತಳ್ಳೋದಿಲ್ಲ. ಓಕೆ, ಮೂರನೇದು ಯೋಹನ ಮೂರನೇ ಅಧ್ಯಾಯದಲ್ಲಿ ಮೂರನೇ ವಚನ, ಯೇಸು ಸ್ವಾಮಿ ಇನ್ನೊಂದು ಮಾತು ಹೇಳಿದ್ರು ನಿಕೋದೇಮನಿಗೆ, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. ದೇವರ ರಾಜ್ಯ ಅಂದ್ರೆ ಒಂದು ರಾಜ್ಯ, ಒಬ್ಬ ರಾಜ ಇರಬೇಕು. ದೇವರ ರಾಜ್ಯ ಅಂದ್ರೆ ಒಬ್ಬ ರಾಜ ಇರಬೇಕಲ್ಲ, ಯಾರು ರಾಜ ಅಲ್ಲಿ? ಯೇಸು ಸ್ವಾಮಿ ರಾಜ. ದೇವರ ರಾಜ ಅಂದ್ರೆ ಯೇಸು ಸ್ವಾಮಿ ರಾಜ ನಮಗೆ. ನಾವು ಒಬ್ಬ ಮನುಷ್ಯ ಹೊಸದಾಗಿ ಹುಟ್ಟಿದಾಗ ಏನ್ ನೋಡ್ತಾನಂತೆ, ದೇವರ ರಾಜ್ಯವನ್ನ ನೋಡ್ತಾನಂತೆ. ಹೊಸದಾಗಿ ಹುಟ್ಟಿಲ್ಲ ಅಂದ್ರೆ ದೇವ್ರ ರಾಜ್ಯ ನೋಡಲ್ಲ. ನಮ್ ಕೊರತೆ ಏನ್ ಗೊತ್ತಾ, ನಮಗೆ ಸ್ತೋತ್ರ ಮಾಡಕ್ಕೆ ಯಾಕೆ ಕಷ್ಟ ಆಗುತ್ತೆ, ನಾವು ರಾಜನನ್ನ ಸಿಂಹಾಸನ ಮೇಲೆ ನೋಡ್ತಾ ಇಲ್ಲ. ಇವಾಗ ನಮಗೆ ರಾಜನ ಸಿಂಹಾಸನದ ಮೇಲಿದ್ರೆ ನಿಮಗೆ ಸ್ತೋತ್ರ ಮಾಡೋದು ಸುಲಭ. ಅದಕ್ಕೆ ನಾವು ಹೊಸದಾಗಿ ಹುಟ್ಟಬೇಕು. ಮುಖ್ಯವಾಗಿ ಹೊಸದಾಗಿ ಹುಟ್ಟದ್ಮೇಲೆ ಪವಿತ್ರಾತ್ಮ ಅಭಿಷಿಕ್ತರಾಗಿರ್ಬೇಕು. ಆವಾಗಲೇ ನಾವು ಯೇಸು ಸ್ವಾಮಿ ಎಲ್ಲ ನಿಯಂತ್ರಣ ಹೊಂದಿದ್ದಾರೆ ನನ್ನ ಎಲ್ಲ ಪರಿಸ್ಥಿತಿನಲ್ಲಿ. ಪೌಲ ಒಂದು ಮಾತು ಹೇಳ್ತಾರೆ ರೋಮಾ 8 ಎಲ್ಲವೂ ನಮ್ಮ ಒಳ್ಳೆಯದಕ್ಕಾಗಿ ನಡೆಯುತ್ತೆ ಅಂತ. ಯಾಕೆ ಹೇಳ್ತಾರೆ ಗೊತ್ತಾ, ದೇವರು ಎಲ್ಲ ಕಾರ್ಯವನ್ನು ನಮ್ಮ ಒಳ್ಳೆಯದಕ್ಕಾಗಿ ನಡೆಸ್ತಾರೆ ಅಂತ. ಯಾಕೆ ಅಂದ್ರೆ ಯೇಸು ಸ್ವಾಮಿ ಸಿಂಹಾಸನ ಮೇಲೆ ಇದ್ದಾರೆ. ಅದಕ್ಕೆ ಇವಾಗ ನಾವು ಅನ್ಕೊಳ್ಬಹುದು ಯಾವ್ದೋ ಗೌರ್ಮೆಂಟ್ ಇದೆ, ಅವರು ಕಷ್ಟ ಕೊಡ್ತಾರೆ, ಇವ್ರು ಕಷ್ಟ ಕೊಡ್ತಾರೆ, ನೆರೆಯವ್ರು ಕಷ್ಟ ಕೊಡ್ತಾರೆ. ಇಲ್ಲ ಇಲ್ಲ, ನಾವು ಅವ್ರನ್ನೆಲ್ಲ ಮೀರಿ ನಾವು ಮೇಲೆ ನೋಡಿದಾಗ ಜನಗಳು ಕಾಣಿಸಲ್ಲ. ಸಹೋದರ ನ್ಯೂಟನ್ ಹೇಳ್ತಾ ಇದ್ರು, ಒಂದು ಪೂರ್ವ ವೃತ್ತಾಂತ 20 ಅವನು ಯೆಹೋಷಾಫಾಟ್ ನೋಡ್ತಾನೆ, ಓ ಎಲ್ಲ ಸೈನ್ಯ ಇದೆ, ಆದರೆ ಅವನ ದೃಷ್ಟಿ ಎಲ್ಲಿರುತ್ತೆ, ದೇವ್ರ ಮೇಲಿರುತ್ತೆ. ಸ್ವಾಮಿ ಇದೆಲ್ಲ ಶತ್ರುಗಳು ಬಹಳ ಬಲಶಾಲಿಗಳು, ಆದರೆ ನಮ್ಮ ದೃಷ್ಟಿ ನಿನ್ನ ಮೇಲಿದೆ. ಅವಾಗೇನಾಯ್ತು, ಶತ್ರುಗಳೆಲ್ಲ ಸೋತೋಗ್ಬಿಟ್ರು. ಸೊ ಹಾಗೆ ನಮ್ಮ ದೃಷ್ಟಿ ಯೇಸು ಸ್ವಾಮಿ ಮೇಲಿದ್ರೆ, ಅದಕ್ಕಾಗಿ ಅಕಸ್ಮಾತ್ ನಿಮಗೆ ಯೇಸು ಸ್ವಾಮಿ ಸಿಂಹಾಸನ ಮೇಲೆ ಇರೋದು ಕಾಣಿಸ್ತಾ ಇಲ್ಲ ಅಂದ್ರೆ ಏನ್ ಮಾಡಬೇಕು, ನಾನು ಹೊಸದಾಗಿ ಹುಟ್ಟಿದ್ದೀನಾ ಇಲ್ವಾ ಅನ್ನೋದನ್ನ ಪರೀಕ್ಷಿಸ್ಕೊಳ್ಬೇಕು. ನಾನು ಹೊಸದಾಗಿ ಹುಟ್ಟಿದ್ರೆ ದೇವರ ರಾಜ್ಯ ನನಗೆ ಕಾಣಿಸುತ್ತೆ. ಸೊ ಅದೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಅದು ಬಹಳ ಮುಖ್ಯವಾದದ್ದು. ಮತ್ತೆ ಒಂದು ಕೊರಿಂಥ 1 ಇದೆಲ್ಲ ಸ್ತೋತ್ರಕ್ಕೆ ಒಂದು ಅಸ್ಥಿವಾರ ಇದು. 1 ಕೊರಿಂಥ 1:9 ದೇವರು ನಂಬಿಗಸ್ತನು. ಇದು ಬಹಳ ಮುಖ್ಯ, ನಮ್ಮ ಹೃದಯದಲ್ಲಿ ಬಲವಾಗಿ ಇಟ್ಕೊಳ್ಬೇಕು ಇದನ್ನ. ದೇವರು ನಂಬಿಗಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. ಇವಾಗ ಯೇಸು ಸ್ವಾಮಿ ಜೊತೆ ಅನ್ಯೋನ್ಯತೆ ಮಾಡಕ್ಕೆ ಯಾರು ಕರೆದಿರೋದು ನಮ್ಮನ್ನ? ಈ ವಾಕ್ಯದ ಪ್ರಕಾರ ಹೇಳಿ ಜೋರಾಗಿ. ದೇವರು. ಓಕೆ. ಮತ್ತೆ ಮುಖ್ಯವಾಗಿ ಅದು ಹೇಳೋದಕ್ಕೆ ಮೊದಲು ಏನು ಹೇಳ್ತಾ ಇದೆ ವಚನ? ದೇವರು ನಂಬಿಗಸ್ತನು. ನೋಡಿ, ಮೋಸ ಮಾಡೋದಿಲ್ಲ ನಿಮಗೆ. ಅಲ್ಲಿ ಇನ್ನೊಂದು ಕಡೆ ಯೇಸು ಸ್ವಾಮಿ ಏನು ಹೇಳಿದ್ರು, ನನ್ನ ಹತ್ರ ಬರೋರ್ನ ನಾನು ತಳ್ಳಿ ಬಿಡೋದಿಲ್ಲ ಅಂತ. ಅದು ನಾವು ಗಟ್ಟಿಯಾಗಿ ಇಟ್ಕೊಳ್ಬೇಕು. ಯೇಸು ಸ್ವಾಮಿ ಹತ್ರ ಯಾವಾಗ ಹೋದ್ರು, ನಾನು ಇಷ್ಟೇ ಪಾಪಿಯಾಗಿ ಹೋದ್ರೂ ಯೇಸು ಸ್ವಾಮಿ ನನ್ನ ಸ್ವೀಕರಿಸ್ತಾನೆ, ನನ್ನ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾನೆ. ಇಲ್ಲಿ ಹೇಳ್ತಾ ಇದ್ರೆ ದೇವರು ನಂಬಿಗಸ್ತನು. ಸಿ, ಯೇಸು ಸ್ವಾಮಿ ಜೊತೆ ಸಂಬಂಧದಲ್ಲಿ ಇರಬೇಕು, ಯೇಸು ಸ್ವಾಮಿ ಜೊತೆ ಅನ್ಯೋನ್ಯತದಲ್ಲಿ ಇರಬೇಕು ಅಂತ ದೇವರು ಬಯಸಿ ನಮ್ಮನ್ನೆಲ್ಲ ಕರೆದಿದ್ದಾನೆ. ನೋಡಿ, ನಿಮ್ಮನ್ನೆಲ್ಲ ಮನುಷ್ಯರು ಕರ್ಕೊಂಡು ಬಂದಿರೋದಲ್ಲ, ದೇವರು ಕರ್ಕೊಂಡು ಬಂದು ನೋಡಿ ಈ ಲೋಕದಿಂದ ಪ್ರತ್ಯೇಕಿಸಿದ್ದಾರೆ. ದೇವರು ನಿಮ್ಮ ಜೀವನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅದೇ ತೋರಿಸುತ್ತೆ. ಇವಾಗ ಇಲ್ಲಾಂದ್ರೆ ನೀವು ರಜಾ ಇವತ್ತು ಯಾವುದೋ ಸಿನಿಮಾ ನೋಡಿಕೊಂಡು ಇನ್ನೆಲ್ಲೋ ಇರ್ತಾ ಇದ್ರಿ. ಯಾಕೆ ಇಲ್ಲಿ ಬಂದಿದ್ದೀರ ನೀವು? ಯಾಕೆ ಅಂದ್ರೆ ದೇವರ ಆತ್ಮ ನಿಮ್ಮ ಹೃದಯದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ನಿಮ್ಮನ್ನ ಈ ಲೋಕದಿಂದ ಪ್ರತ್ಯೇಕ ಮಾಡಿ ಏನಕ್ಕೆ ಕರೆದಿದ್ದಾನೆ? ಯೇಸು ಸ್ವಾಮಿ ಜೊತೆ ಅನ್ಯೋನ್ಯತೆಯಿಂದ ಇರಬೇಕು ಅಂತ. ಯೇಸು ರಾಜ, ಆ ರಾಜನ ಜೊತೆ ನೀವು ಆ ಒಂದು ಸಂಬಂಧದಲ್ಲಿ ಅನ್ಯೋನ್ಯತೆಯಲ್ಲಿ ಇರಬೇಕು ಅನ್ನೋ ಒಂದು ಮುಖ್ಯ ಉದ್ದೇಶ ಇಟ್ಕೊಂಡು. ಇವಾಗ ರಾಜನ ಜೊತೆ ಅನ್ಯೋನ್ಯತೆಯಲ್ಲಿದ್ದು ರಾಜನ ಸಿಂಹಾಸನದಲ್ಲಿ ಮುಂದೆ ಇದ್ರೆ ನಾವು ಸ್ತೋತ್ರ ಮಾಡೋದು ಬಹಳ ಸುಲಭ, ಅವಾಗ ಸಮಸ್ಯೆಗಳೆಲ್ಲ ಚಿಕ್ಕದಾಗ್ಬಿಡುತ್ತೆ. ಆದರೆ ಮುಖ್ಯವಾಗಿ ಇಲ್ಲಿ ವಾಕ್ಯದಲ್ಲಿ ನೋಡಬೇಕಾಗಿದ್ದು ಏನಂದ್ರೆ, ನೀವು ಅನ್ಯೋನ್ಯತೆಗೆ ಬಂದಿರೋದ್ರಿಂದ ದೇವರು ನಂಬಿಗಸ್ತನು, ದೇವರು ನಿಮ್ಮನ್ನ ಕಾಪಾಡ್ತಾನೆ. ದೇವರು ನೀವು ಒಂದು ಆ ಸಂಬಂಧದಲ್ಲಿ ನಡೆದು ಹೋಗ್ಲಿಕ್ಕೆ ದೇವರೇ ಸಹಾಯ ಮಾಡ್ತಾನೆ. ದೇವರು ನಿಮಗೆ ಬೇಕಾದದನ್ನೆಲ್ಲ ಒದಗಿಸ್ತಾನೆ. ಒಂದು ಎರಡು ಪೇತ್ರದಲ್ಲಿ ಪೈತ್ರ ಬರೀತಾನೆ, ನಿಮ್ಗೆ ಎಲ್ಲ ಒಂದು ಅದ್ಭುತವಾದ ಒಂದು ವಾಗ್ದಾನಗಳು ಕೊಡಲ್ಪಟ್ಟಿದೆ. ಯಾಕೆ? ನೀವು ಯೇಸು ಸ್ವಾಮಿಯಲ್ಲಿ ಇಂಥ ಒಳ್ಳೆ ಜೀವಿತವನ್ನ ಜೀವಿಸಬೇಕು, ಈ ಲೋಕದ ಆ ಒಂದು ಪಾಪದಿಂದ ರಕ್ಷಣೆ ಹೊಂದಿ ಯೇಸು ಸ್ವಾಮಿ ಜೊತೆ ಜೀವನ ಜೀವಿಸಬೇಕು ಅಂತ ದೇವರು ವಾಗ್ದಾನಗಳನ್ನ ಕೊಟ್ಟಿದ್ದಾನೆ. ವಾಗ್ದಾನಗಳು ಕೊಟ್ಟಿರೋದೆಲ್ಲ ದೇವರು ಪಾಲಿಸ್ತಾನೆ, ನಾವು ನಂಬಿಕೆ ಇಟ್ರೆ ಅಲ್ವಾ. ಸೊ ದೇವರು ನಂಬಿಗಸ್ತನು ಮುಖ್ಯವಾಗಿ. ಮತ್ತೆ ಇನ್ನು ಮುಂದೆ, ಹೌದು, ಈ ಜೀವಿತಕ್ಕೆ ಬರ್ತೀವಿ ನಾವು, ಬರೋಕ್ ಇಷ್ಟ ಇದೆ. ಮತ್ತೆ ಏನ್ ತೊಂದರೆ ಆಗುತ್ತೆ ನಮಗೆ? ಶೋಧನೆಗಳು ಬರುತ್ತೆ ಅಲ್ವಾ. ಹೌದು, ಯೇಸು ಸ್ವಾಮಿ ಜೊತೆ ಅನ್ಯೋನ್ಯತೆಯಿಂದ ಇರಕ್ಕೆ ನಮ್ಗಿಷ್ಟ, ಆದ್ರೆ ಏನ್ ಮಾಡೋದು, ಇಲ್ಲಿ ಶೋಧನೆಗಳು ಜಾಸ್ತಿ ಬರುತ್ತಲ್ಲ. ಸೊ ಅದಕ್ಕೆ ಒಂದು ಕೊರಿಂಥ 13ರಲ್ಲಿ ನೋಡಿ, ಸಾರಿ, ಒಂದು ಕೊರಿಂಥ ಹತ್ತರಲ್ಲಿ ನಾವು ನೋಡ್ತೀವಿ 13ನೇ ವಚನ. ಬಹಳ ಗೊತ್ತಿರುವಂತ ವಚನ ಇದು. ಇದರಲ್ಲಿ ಕೂಡ ಒಂದು ಬಹಳ ಮುಖ್ಯವಾದ ವಾಕ್ಯ ಇದೆ. ಏನು ಮಧ್ಯದಲ್ಲಿದೆ ಅದು? ಏನದು? ದೇವರು ನಂಬಿಗಸ್ತನು. ದೇವರು ನಂಬಿಗಸ್ತನು ಇಲ್ಲಿ ಕೂಡ ಹೇಳ್ತಾ ಇದೆ, ದೇವರು ನಂಬಿಗಸ್ತನು. ಅಲ್ಲಿ ನೀವು ಯೇಸು ಸ್ವಾಮಿ ಜೊತೆ ಅನ್ಯೋನ್ಯತೆಯಾಗಿರ್ಲಿಕ್ಕೆ ದೇವರು ಸಹಾಯ ಮಾಡ್ತಾನೆ, ಅವನೇ ಕರೆದವನು, ಅವನು ನಂಬಿಗಸ್ತನು. ಇಲ್ಲಿ ಏನ್ ಹೇಳ್ತಾ ಇದೆ? ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ಈ ನಂಬಿಗಸ್ತನಾದ ದೇವನು ನೀವು ಈ ಒಂದು ಶೋಧನೆಯ ಅಡಿಯಲ್ಲಿ ಬಳಲಿ ಹೋಗೋದಕ್ಕೆ ಬಿಡೋದಿಲ್ಲ. ಮೊದಲನೇ ವಾಗ್ದಾನ ಏನ್ ನೋಡಿದ್ರು ಮತ್ತಾಯ 11ರಲ್ಲಿ, ಕಷ್ಟಪಡುವವರೇ ನೀವೆಲ್ಲ ನನ್ನ ಹತ್ರ ಬನ್ನಿ, ನಾನು ಸಮಾಧಾನ ವಿಶ್ರಾಂತಿ ಕೊಡ್ತೇನೆ. ಇಲ್ಲಿ ಯೇಸು ಸ್ವಾಮಿ ದೇವರು ಏನ್ ಹೇಳ್ತಾ ಇದ್ದಾರೆ? ದೇವರು ನಂಬಿಗಸ್ತನು, ನಿಮಗೆ ಶಕ್ತಿ ಮೀರುವಂತ ಯಾವುದು ಶೋಧನೆಯನ್ನು ನಿಮಗೆ ಅನುಮತಿಸೋದಿಲ್ಲ. ನೀವು ಯಾವತ್ತಾದ್ರೂ ಅಯ್ಯೋ ನನಗೆ ಕಷ್ಟ ಆಗ್ತಾ ಇದೆ ಅಂತ ಅಂದ್ರೆ ದೇವ್ರನ್ನ ನೀವು ನಂಬ್ತಾ ಇಲ್ಲ ಅಂತ ಅರ್ಥ. ದೇವ್ರನ್ನಲ್ಲಿ ನಂಬಿಕೆ ಇಟ್ರೆ ನಾವು ಯಾವುದು ಶೋಧನೆಗಳು ಕಷ್ಟ ಆಗದೆ ಇರೋಗೆ ದೇವ್ರು ನೋಡ್ಕೊಳ್ತಾನೆ. ಯಾಕೆ ಅಂದ್ರೆ ದೇವ್ರು ನಂಬಿಗಸ್ತನು, ಆತನೇ ನಮ್ಮನ್ನ ಈ ತರ ಜೀವಿತಕ್ಕೆ ಕರೆದಿರೋದು. ಓಕೆ, ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡಬಹುದು. ಕಡೆಯದಾಗಿ ಒಂದು ವಚನ ಓದ್ಲಿಕ್ಕೆ ಇಷ್ಟಪಡ, 2 ತಿಮೋತಿ. ಇದು ಪೌಲನ ಸಾಕ್ಷಿ ಇದು. ನೋಡಿ, ಪೌಲ ಬರೆದಿರೋ ಕಡೆ ಪತ್ರಿಕೆ ಇದು. ಪೌಲನ ಸಾಕ್ಷಿ ನೋಡಿ, ಎಷ್ಟು ಒಳ್ಳೆ ಸಾಕ್ಷಿ ಇದು. ನೋಡಿ, ಪೌಲನು ಕೂಡ ಅವನು ಮೊದಲನೇದಾಗಿ ಅವನು ಪರಿವರ್ತನೆ ಆಗಿದ್ದಾಗ್ಲೇನೆ ಅವನನ್ನ ಜನರು ಸಾಯಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ನೆನಪಿದೆಯಾ, ಓದಿದ್ರ ಪೌಲನು ಪರಿವರ್ತನೆ ಆಗಿದ ಮೊದಲನೇ ದಿವಸನೇ ಅವನನ್ನ ಸಾಯಿಸಕ್ ಪ್ರಯತ್ನ ಮಾಡ್ತಾ ಇದ್ರು, ಸಾಯಿಸಬೇಕು ಅಂತ ದಮಸ್ಕದಲ್ಲಿ. ಅವನು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾನೆ, ಜೀವನ ಎಲ್ಲ ಅವನು ತಪ್ಪಿಸ್ಕೊಂಡು ಹೋಗ್ತಾ ಇರ್ತಾನೆ. ನಮಗೆ ಯಾರು ಸಾಯಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದಾರ? ಯಾರು ಇಲ್ಲ ನೋಡಿ. ಆ ತರ ಇದ್ರೂ ಪೌಲ ಬಹಳ ಸಂತೋಷವಾಗಿದ್ದನು ದೇವರಲ್ಲಿ. ಯಾಕೆಂದ್ರೆ ಅವನು ಈ ನಂಬಿಕಸ್ಥನಾದ ದೇವರಲ್ಲಿ ಭರವಸೆ ಇಟ್ಟಿದ್ದನು. ಅವನ ಭರವಸೆ ಪರಿಸ್ಥಿತಿ ಅಥವಾ ಅವನು ಹೇಳ್ತಾನೆ, ನನ್ನ ಜೊತೆ ಇರೋ ಎಷ್ಟೋ ಸಹ ಸೇವಕರು ಕೂಡ ನನ್ನನ್ನು ಬಿಟ್ಟು ಹೋಗ್ಬಿಟ್ರು ಅಂತ. ಅವ್ರ ಮೇಲೂ ನಂಬಿಕೆ ಇಡಲಿಲ್ಲ ಅವನು. ಯಾರ ಮೇಲೆ ನಂಬಿಕೆ ಇಟ್ಟಿದ್ದ? ನಂಬಿಗಸ್ತನಾದ ದೇವರ ಮೇಲೆ. ಮತ್ತೆ ಎರಡನೇದಾಗಿ ಯೇಸು ಸ್ವಾಮಿ ಜೊತೆ ಅನ್ಯೋನ್ಯತೆಯಲ್ಲಿದ್ದ. ಅದಕ್ಕಾಗಿ ಅವನು ಸಾಯೋದಕ್ಕೆ ಮೊದಲು ಅವನ ಸಾಕ್ಷಿ ನೋಡಿ, 4:7 2 ತಿಮೊಥಿ 4:7, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ನೋಡಿ, ಆದರೆ ಒಂದು ಇಲ್ಲಿ ಮುಖ್ಯವಾಗಿ ಏನ್ ಗೊತ್ತಾಗುತ್ತೆ ಅಂದ್ರೆ, ಕ್ರಿಸ್ತ ಜೀವಿತ ಅನ್ನೋದು ಹೋರಾಟ. ಏನಕ್ಕಾಗಿ ಹೋರಾಟ? ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಹೋರಾಟ. ಇದರಿಂದ ಏನ್ ಗೊತ್ತಾಗುತ್ತೆ ನನಗೆ ಅಂದ್ರೆ, ಕ್ರಿಸ್ತ ನಂಬಿಕೆ ಇದ್ರೆ ನನಗೆ ಸ್ತೋತ್ರ ಜೀವಿತ ತಾನೇ ತಾನಾಗಿ ಬರುತ್ತೆ. ಕ್ರಿಸ್ತ ನಂಬಿಕೆ ಇದ್ರೆ ತಾನೇ ತಾನಾಗಿ ಬರುತ್ತೆ. ಮುಖ್ಯವಾಗಿ ಏನಂದ್ರೆ, ನಾವು ಪವಿತ್ರಾತ್ಮನಲ್ಲಿ ಅವಲಂಬಿತರಾಗಿರ್ಬೇಕು. ಆ ಪವಿತ್ರಾತ್ಮ ನಮ್ಮಲ್ಲಿದ್ರೆ ಕ್ರಿಸ್ತ ಜೀವಿತ ಬಹಳ ಸರಾಗ ಆಗುತ್ತೆ. ಸೊ ಇದು ನನಗೆ ಬಹಳ ಉತ್ತೇಜನವಾದ ಮೆಸೇಜ್. ನನಗೆ ಮೂಲ ಏನಂದ್ರೆ, ಯೇಸು ಸ್ವಾಮಿಯ ಸಂಬಂಧದಲ್ಲಿರೋದು, ಮತ್ತೆ ಈ ಯೇಸು ಸ್ವಾಮಿ ಜೊತೆ ಸಂಬಂಧದಲ್ಲಿರಲಿಕ್ಕೆ ಆ ಒಂದು ನಂಬಿಗಸ್ತನಾದ ದೇವರಲ್ಲಿ ನಾವು ಭರವಸೆ ಇಟ್ಕೊಂಡಿರೋದು ಬಹಳ ಮುಖ್ಯ ಪ್ರತಿ ದಿವಸ. ಆಮೇನ್.